ಪರ್ಸನಲಿ ನಾಸ್ತಿಕ ಅಂತ ಹೇಳಿದ್ರೆ ಐ ಎಮ್ ನಾಟ್ ಹ್ಯಾಪಿ ಅಂತ ಹೇಳ್ತಾರೆ ಪಾಪ. ನಾಸ್ತಿಕ ಅಂತ ಹೇಳ್ತೇನೆ, ನನಗೆ ಆಕ್ಚುಲಿ ಸಂತೋಷ ಆಗೋದಿಲ್ಲ, ಅದರಿಂದ ದುಃಖ ಆಗುತ್ತೆ. ಆದರೆ ನೀವು ಹೇಳೋ ದೇವರನ್ನ ಒಪ್ಪಲಿಕ್ಕೆ ನಾನು ಮಾತ್ರ ತಯಾರಿಲ್ಲ. ನಾನು ಹಸಿವೆ ಆಗಿದೆ ಅಂತ ಮಾತ್ರಕ್ಕೆ ಕಂಡ ಹಾಡ ತಿನ್ನಕ ತಯಾರಿಲ್ಲ ಅಂತಾರೆ ಲಾಟೆ. ಹಸಿವೆ ಆಗಿದೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಬೇಳು ಕೊಟ್ಟು ತಿನ್ನೋದಿಲ್ಲ ಅಂತ ಕೇಳಿದ್ರೆ ಫುಡ್ ಅಲ್ವೇನು, ಇದು ಫುಡ್ ಅಲ್ಲ, ಇದು ನಾ ತಿನ್ನೋ ಫುಡ್ ಅಲ್ಲ ಅಂತ ಹೇಳ್ತಾರೆ ಲಾಟೆ. ಹಸಿವೆ ಆಗಿರೋ ನಿಜ, ನಮಗೆ ಕೊಟ್ಟಿದ್ದೆಲ್ಲ ತಿನ್ನಕ್ಕೆ ತಯಾರಿಲ್ಲ. ದೇವ್ರು ಬೇಕು ಹೌದು, ಕಂಡಿದ್ದೆಲ್ಲ ದೇವ್ರಂತ ಒಪ್ಪಲಿಕ್ಕೆ ನಾನು ತಯಾರಿಲ್ಲ, ಈ ಭಾವನೆ ಬರಬೇಕು. ಆ ದೃಷ್ಟಿಯಲ್ಲಿ ದೇವರು ಯಾವ ಅವತಾರ ಮಾಡ್ತಾನೆ ಗೊತ್ತಾ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾ ಆತ್ಮಾನಂ ಸುಯಾಮ್ಯಹಂ. ದೊಡ್ಡ ವ್ಯಕ್ತಿ ದೇವರಾದ್ರೆ ಯಾವಾಗ ಬರ್ತಾನೆ ಗೊತ್ತಾ? ನೆಸ್ಸಿಟಿದ್ದ ಮಾತ್ರ ಬರ್ತಾರೆ. ಸಾಮಾನ್ಯವಾಗಿ ದೇವ್ರಿಗೆ ದೊಡ್ಡವ್ರ ಗಿರಾ ಕಾರಣ ಬರೋದಿಲ್ಲ, ನೆಸ್ಸಿಟಿದ್ದ ಮಾತ್ರ ಬರ್ತಾರೆ. ಇವ್ರು ನಮ್ಮ ಕೆಲವು ದೊಡ್ಡವರು ತಮಿಳು ನೆಸ್ಸಿಟಿದ್ದ ಬರ್ತಾರೆ, ಅದಲ್ಲ ಮತ್ತೆ ತಮಿಳು ನೆಸ್ಸಿಟಿ ಇದ್ರೆ ನಮಿ ನೆಸ್ಸಿಟಿದ್ದ ಬರ್ತಾರಲ್ಲ ಅದು. ಡಾಕ್ಟರ್ ಸುಮ್ಮನೆ ಬಂದ ನಮಗೆ ಗಾಬರಿ ಆಗಿಬಿಡುತ್ತೆ. ಆದ್ರೆ ರೋಗ ಬಂದ ಬಂದ್ಬಿಟ್ರೆ ಬದಿನಿ ಸಾರ್ ಕರ್ಕೊಂಡು ಹೋಗ್ತಾರೆ ಹೊರಗಡೆ. ರೋಗ ಬಂದ ಬರಬೇಕು ಡಾಕ್ಟರ್ಗೆ. ಡಾಕ್ಟರ್ ನೆಸ್ಸಿಟಿ ರೋಗ ಬಂದಾಗ ಹೇಗೋ, ಭಗವಂತ ನಮಗೆ ಕಣ್ಣಿಗೆ ಕಾಣೋದು ಯಾವಾಗ ಅಂತ ಕೇಳಿದ್ರೆ ನಮ್ಮ ಸಮಸ್ಯೆ ಬಂದಾಗ. ನಮ್ಮ ಸಮಸ್ಯೆ ಯಾವುದು? ನಮ್ಮ ಕೌಟುಂಬಿಕ ಸಮಸ್ಯೆ, ನಮ್ಮ ಸಮಸ್ಯೆ ತಿಳ್ಕೊಂಡು ಸಮಸ್ಯೆ ಆಗಿರೋದು. ನಮ್ಗೆ ಎಷ್ಟೋ ಸಮಸ್ಯೆ ದೇವರು ಯಾಕೆ ಬರೋದಿಲ್ಲ? ನಮ್ಮ ಸಮಸ್ಯೆ ದೇವರು ಬರೋದಿಲ್ಲ, ಜಗತ್ತಿನ ಸಮಸ್ಯೆಗೆ ದೇವರು ಬರ್ತಾರೆ. ಜಗತ್ತಿನ ಸಮಸ್ಯೆಗೆ ದೇವರು ಬರ್ತಾರೆ. ಜಗತ್ತಿನ ಸಮಸ್ಯೆ ಯಾವುದು? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ. ಪಾಠ ಮಾಡಲಿಕ್ಕೆ ಮೇಷ್ಟ್ರು ಬರ್ತಾನೆ, ಸಿಲೆಬಸ್ ಮಾಡಲಿಕ್ಕೆ ಟೆಕ್ಸ್ಟ್ ಕಮಿಟಿ ಬೇರೆ ಇರುತ್ತೆ. ಅದಕ್ಕೆ ಈ ಮೇಷ್ಟ್ರು ಬೇಕಾ? ಕಮಿಟಿ ಅವ್ರು ಬರ್ತಾರೆ. ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕಾದ್ರೆ ಅವ್ರು ವರ್ಕ್ ಮಾಡ್ತಾರೆ, ಅವ್ರವ್ರ ಬೇರೆ ಬೇರೆ ಇದೆ. ಸುಪ್ರೀಂ ಮೋಸ್ಟ್ ಆದ ಪರಮಾತ್ಮ ಒಬ್ಬಿಬ್ಬರಿಗೋಸ್ಕರವಾಗಿ ಅವತಾರ ಮಾಡೋದಿಲ್ಲ, ಹೆಲ್ಪ್ ಮಾಡೋದಿಲ್ಲ, ಮತ್ತೆ ಅವತಾರ ಮಾಡೋದಿಲ್ಲ. ನಾವೇನು ಮಾಡ್ತೇವೆ ಗೊತ್ತಾ? ನಮಗೆ ದೇವರು ಅವತಾರ ಮಾಡೋದಿಲ್ಲವಂತೆ. ನಾವು ಅಷ್ಟು ಹೋಪ್ಲೆಸ್ ಕೆಲವು ಸಹ ತಿಳ್ಕೊಂಡ್ಬಿಡಬಾರದು. ಅವತಾರ ದೇವರು ಅವತಾರ ಮಾಡಬೇಕಾದ್ರೆ ಬರೋಷ್ಟು ನೆಸ್ಸಿಟಿ ಇಲ್ಲ. ಧಿಯೋ ಯೋರ ಪ್ರಚೋದಯ, ನೀ ಬುದ್ಧಿಗೆ ಶಕ್ತಿ ಕೊಟ್ಟು ಪರಿಹಾರ ಮಾಡಿಬಿಡ್ತೇನೆ ಅಂತ ಹೇಳ್ಬಿಟ್ಟು ದೇವರು ಬುದ್ಧಿ ಒಳಗೆ ಕೊಟ್ಬಿಡ್ತಾರೆ. ಅನೇಕರಿಗೆ ಗೊತ್ತಿಲ್ಲ, ದೇವರು 24 ತಾಸು ನಮ್ಮ ಜೊತೆಗಿರ್ತಾನೆ, 24 ತಾಸು ಜೊತೆಗಿರ್ತಾನೆ. ಅವತಾರ ಮಾಡಿರೋದಿಲ್ಲ. ಜಗತ್ತಿಗೆ ಸಮಸ್ಯೆ ಬಂದಾಗ ಅವತಾರ ಮಾಡ್ತಾನೆ, ಜನರಿಗೆ ಸಮಸ್ಯೆ ಬಂದಾಗ ಅದನ್ನು ಸಾಲ್ವ್ ಮಾಡ್ತಾನೆ. ಜನರಿಗೆ ಸಾಲ್ವ್ ಮಾಡ್ತಾನೆ. ಸಾಲ್ವ್ ಮಾಡೋದಕ್ಕೆ ಮೆಥಡ್ ಏನು? ತಾನೇ ಹೇಳ್ತಾನೆ ಪರಮಾತ್ಮ, ಬುದ್ಧಿಯನ್ನು ಕೊಡ್ತೇನೆ ನಾನು. ತದಾವಿ ಬುದ್ಧಿಯೋಗಂ ತಂ ಏನ ಮಾಂ ಉಪಾಯ ಅಂತಿದೆ. ಬುದ್ಧಿ ಕೊಟ್ಟರೆ ಸಾಕೆ ಸಾಕಲ್ಲ, ಬುದ್ಧಿ ಕೊಟ್ಟರೆ ಉತ್ತರ ಬಂತಲ್ಲ. ಅಂದರೆ ದೇವರು ಮಾಡ್ತಕ್ಕಂಥ ಅದ್ಭುತವಾದ ಕಾರ್ಯಕಾರಣದ ರೀತಿ, ಜಗತ್ತಿಗೆ ಸಮಸ್ಯೆ ಬಂದಾಗ ತಾನೇ ಬರುತ್ತಾನೆ. ಆಗಲೂ ಬರಬೇಕಾಗಿಲ್ಲ, ನ್ಯಾಚುರಲಿ ಎಂದೂ ಬರೋದಿಲ್ಲ ಅಂತ ಆಗಬಾರದು ಅಂತ ಬರ್ತಾನಷ್ಟೇ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ. ಧರ್ಮಕ್ಕೆ ಗ್ಲಾನಿ ಆಗಬೇಕು, ಅಧರ್ಮಕ್ಕೆ ಅಭ್ಯುತ್ಥಾನ ಆಗಬೇಕು, ಆಗ ನಾನು ಅವತಾರ ಮಾಡ್ತೇನೆ. ಅಭ್ಯುತ್ಥಾನ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ, ಆಗ ನಾನು ಅವತಾರವನ್ನು ಮಾಡಿ ಬರ್ತೇನೆ. ಇವತ್ತು ದೇವರು ಯಾತಕ್ಕೆ ಬಂದಿಲ್ಲ ನಮ್ಮ ಎದುರಿಗೆ ಅಂದರೆ ಅಂಥ ಸಮಸ್ಯೆ ಬಂದಿಲ್ಲ, ಅಂಥ ಸಮಸ್ಯೆ ನಮಗೆ ಬಂದಿಲ್ಲ, ಆದ್ದರಿಂದ ದೇವರು ಬರ್ತಾ ಇಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳಾದ್ರೆ ಇವೆಯಲ್ಲ ಅಂತ ಕೇಳಿದರೆ ಬಂದು ಇನ್ನೊಂದು ಅರ್ಥ ಹೇಳಿದೆ. ಆಗ ಆತ್ಮಾನಂ ಸೃಜಾಮಿ, ನಾನು ಬರ್ತೇನೆ ಅಂತ ಒಂದರ್ಥ. ಆತ್ಮ ಶಬ್ದಕ್ಕೆ ಭಗವಂತ ತಾನೇ ಹೇಳ್ತಾನೆ, ಜ್ಞಾನೀತು ಆತ್ಮೈವ ಮೇವತಂ. ಜ್ಞಾನಿ ಅಂದರೆ ನಾನೇ ಇದ್ದ ಹಾಗೆ ಅಂತ ಭಗವಂತ ಹೇಳ್ತಾನೆ. ಜ್ಞಾನಿಗಳನ್ನು ಕಾಲಕಾಲ ಕಳಿಸಿಬಿಡ್ತಾನೆ ಅಂತ. ಜ್ಞಾನಿಗಳನ್ನು ಕಾಲಕಾಲ ಕಳಿಸಿಬಿಡ್ತಾನೆ. ಯಾವುದೋ ಫ್ರಿಜ್ ಗಿಜ್ಜೋ ಕೊಂಡ್ಕೊಂಡಿರ್ತಾರೆ, ಟಿವಿಗೆ ಕೊಂಡ್ಕೊಂಡಿರ್ತಾರೆ, ರಿಪೇರಿ ಬರುತ್ತೆ, ಕಂಪ್ನಿ ಫೋನ್ ಮಾಡ್ತಾರೆ, ಕಂಪ್ನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಬರೋದಿಲ್ಲ, ಅದಕ್ಕೆ ಯಾರನ್ನ ಕಳಿಸ್ಕೊಟ್ಬಿಡ್ತಾನೆ, ತಮ್ಮ ಆಫೀಸ್ ಅವನು ಕಳಿಸ್ಕೊಟ್ಬಿಡ್ತಾನೆ ಅಷ್ಟೇ. ಅವರೇ ಬರಬೇಕಾಗಿತ್ತು ಅಂತ ಕೇಳಿದರೆ ನಾವು ಕೇಳೋದಿಲ್ಲ, ಅವ್ರು ಬರೋದೂ ಇಲ್ಲ. ಸೊ ಅವ್ರು ಏರ್ಪಾಟ್ ಮಾಡ್ತಾರೆ, ಇದು ಇಂಪಾರ್ಟೆಂಟ್. ಏರ್ಪಾಟ್ ಮಾಡೋದು ಅವ್ರ ಜವಾಬ್ದಾರಿನೇ ಹೊರತು ಅವರೇ ಬರಬೇಕಾಗಿಲ್ಲ. ದೇವರು ಏರ್ಪಾಟ್ ಮಾಡ್ತಾನೆ, ಆತ್ಮಾನಂ ಸೃಜಾಮಿ, ಅಥೆಂಟಿಕ್ ಜ್ಞಾನಿನ ಕಳಿಸ್ಕೊಡ್ತೇನೆ ಅಂತ ಹೇಳ್ತಾನೆ ಪರಮ. ಅವ್ರು ಬಂದವರು ಐಡೆಂಟಿಟಿ ಕಾರ್ಡ್ ತೋರಿಸ್ತಾರಲ್ಲ ಆ ಟೈಪ್. ಸೊ ತೋರಿಸೋದಿಲ್ಲ, ಅದೇ ಸಮಸ್ಯೆ ಆಗಿರುತ್ತೆ. ಬಾಬಾಗಳು ಐಡೆಂಟಿಟಿ ಕಾರ್ಡ್ ಇರುತ್ತೆ ಪಾಪ, ಬಾಬಾಗಳು ಐಡೆಂಟಿಟಿ ಕಾರ್ಡ್ ಏ ಬಾಬಾ ಅಂತ ಕರೆಯೋದೇ ಐಡೆಂಟಿಟಿ ಅವರು, ಅದೇ ಐಡೆಂಟಿಟಿ ಅಲ್ಲ ಅದು. ಅವರು ಐಡೆಂಟಿಟಿ ಪರಮಾತ್ಮ ಮುಂದೆ ಹೇಳಿ ಚಿತ್ತಪ್ರಜ್ಞೆಸ ಲಕ್ಷಣಾನೇ ಹೇಳಿದ್ದು ಅವಾಗ ಹೇಳ್ತಾನೆ. ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ಈತರಾಗ ಭಯ ಕ್ರೋಧ ಚಿತ್ತಧೀರ್ ಮುನಿರುಚ್ಯತೆ. ಎಷ್ಟರಲ್ಲಿ ಐಡೆಂಟಿಟಿ ಕಳ್ಕೊಂಡ್ಬಿಡ್ಬೋದು, ಅಥವಾ ಇನ್ನೊಬ್ರು ಬ್ಯಾಡ್ ಹಾಕೊಂಡ್ಬಿಡ್ಬೋದು. ಬೇಕಾದ್ರೆ ಬರೀ ಎಷ್ಟರಲ್ಲಾಗಿಬಿಟ್ರೆ ಇನ್ನೊಬ್ರು ಕಿತ್ತಾನ್ ಹಾಕೊಂಡ್ಬಿಡ್ಬೋದು. ಇದೆಲ್ಲ ಪೂರ್ತಿ ಎಂಥದ್ದು ನ್ಯಾಚುರಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಆದ್ದರಿಂದ ಕಾಪಿ ಮಾಡಲಿಕ್ಕೆ ಬರೋದಿಲ್ಲ. ಅದನ್ನು ದುಃಖೇಶು ಅನುದ್ವಿಗ್ನ ಮನಃ, ಎಂಥ ದುಃಖ ಬಂದರೂ ಉದ್ವೇಗ ಹೊಂದೋದಿಲ್ಲ. ಸುಖೇಶು ವಿಗತ ಸ್ಪೃಹ, ನೋಡಿ ಸುಖೇ ವಿಗತ ಸ್ಪೃಹ ಅಲ್ಲ, ಸುಖೇಶು ವಿಗತ ಸ್ಪೃಹ ಬಹುವಚನ. ಎಷ್ಟು ಸುಖ ಬಂದರೂ ಒಪ್ಪೋದಿಲ್ಲ. ದುಃಖೇಶು ಅನುದ್ವಿಗ್ನ ಮನಃ, ಎಷ್ಟು ದುಃಖ ಬಂದರೂ ಕುಗ್ಗೋದಿಲ್ಲ. ಪ್ಲೂರಲ್ ಗಮನಿಸ್ಬೇಕಲ್ಲಿ, ನಾವು ಒಂದೆರಡು ದುಃಖ ಬಂದ್ರೆ ನಾವು ಅಡ್ಜಸ್ಟ್ ಮಾಡ್ಕೋಬಹುದು, ಎಷ್ಟು ದುಃಖ ಬಂದರೂ ಅದು ಯೋಚನೆ ಮಾಡೋದಿಲ್ಲ. ಎಷ್ಟು ಸುಖ ಬಂದರೂ ಒಪ್ಪೋದಿಲ್ಲ. ಈ ಆ ಮಾತು ಅರ್ಥ ಮಾಡಿಕೊಂಡ್ರೆ ಸುಖೇಶು ದುಃಖೇಶು ಅನ್ನೋ ಪದ ಬಹಳ ಅಪೂರ್ವವಾದ ಪದಗಳು. ವೀತರಾಗ ಭಯ ಕ್ರೋಧ ಚಿತಧೀರ್ ಮುನಿರುಚ್ಯತೆ ಅದೆಲ್ಲ ಹಿಂದೆ ಹೇಳಿದ್ದಾರಾದ್ದರಿಂದ ಅಂಥವ್ರನ್ನ ಕಳಿಸಿಕೊಡ್ತೇನೆ ನಾನು. ಕಾಲಕಾಲಕ್ಕೆ ಈಗಾಗಲೇ ರಾಘವೇಂದ್ರ ಸ್ವಾಮಿಗಳಂಥ ಜ್ಞಾನಿಗಳನ್ನು ಕಂಡವರಿಗೆ ಕಷ್ಟ ಅರ್ಥ ಆಗುತ್ತೆ ಗೀತೆ ಹೌದು ಹೌದು ಅಂತೇಳಿ ಅನಿಸೇ ಬಿಡುತ್ತೆ. ಎಂಥೆಂಥ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಇದ್ದಾರೆ ಅವರು ಅದನ್ನು ಗಮನಿಸಬೇಕು. ಮುಂದೆ ತದಾ ಆತ್ಮಾನಂ ಸೃಜಾಮ್ಯಹಂ ಎಂದು ಹೇಳ್ತಾರೆ ಪರಮಾತ್ಮ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ನಾನು ಬಂದು ಮಾಡೋದೇನು ಗೊತ್ತಾ, ಸಜ್ಜನನ್ನು ಸಂರಕ್ಷಣೆ ಮಾಡ್ತೇನೆ, ದುರ್ಜನನ ವಿನಾಶವನ್ನು ಮಾಡಿಬಿಡ್ತೇನೆ, ಧರ್ಮವನ್ನು ಸಂಸ್ಥಾಪನೆ ಮಾಡ್ತೇನೆ, ಕಾಲಕಾಲಕ್ಕೆ ಮಾಡ್ತೇನೆ ಅಂತ ಪರಮಾತ್ಮ ಹೇಳಿ. ಸಜ್ಜನರನ್ನು ಚೆನ್ನಾಗಿ ರಕ್ಷಣೆ ಮಾಡ್ತೇನೆ, ದುರ್ಜನನ ವಿನಾಶ ಮಾಡಿಬಿಡ್ತೇನೆ. ನಮಗೆ ಭಾರಿ ಸಿಟ್ಟು ಬರುತ್ತೆ. ನಮ್ಮ ರಕ್ಷಣೆ ಮಾಡೇ ಇಲ್ಲ ಪರಮಾತ್ಮ, ನಮ್ಮನ್ನು ಮಾಡೇ ಇಲ್ವಲ್ರಿ ಸುಳ್ಳು ಹೇಳ್ತಾರೆ ಅಂತ ಕೇಳಿದರೆ, ನಮ್ಮನ್ನು ಮಾಡಿಲ್ಲ ಯಾತಕ್ಕೆ ಅಂತ ಕೇಳಿದರೆ ಉತ್ತರ ಅಲ್ಲೇ ಇದೆ, ಸಜ್ಜನರ ಸಂರಕ್ಷಣೆ ಮಾಡ್ತೇನೆ ಅಂತ ಹೇಳಿದ್ದಾನೆ. ಆ ಸಜ್ಜದರು ಯಾರು ಹೇಳಿದ್ರಿ ನೀವು ಫಸ್ಟ್? ಅದನ್ನು ಕೇಳಬೇಕು ಫಸ್ಟ್. ಸಜ್ಜದರು ಅಂತ ನೀವೇ ಅನ್ಕೊಂಡ್ಬಿಟ್ರೆ ಹೇಗಾಗುತ್ತೆ? ಫಸ್ಟು ದೇವರ ಸಂರಕ್ಷಣೆ ಮಾಡಿಲ್ಲ, ದುರ್ಜನ ಇರಬೇಕು ಅಂತ ಕನ್ಫರ್ಮ್ ಮಾಡಿಕೊಟ್ರೆ ಮುಗಿದಿರುತ್ತೆ ಅಷ್ಟೇ, ಏನಿಲ್ಲ. ಚೆನ್ನಾಗಿ ಬರೆದವ್ರು ಪಾಸ್ ಆಗ್ತಾರೆ, ಫೇಲ್ ಆಗಿ ಬರಲಿಲ್ಲ ಅಂತ ಅರ್ಥ, ಸಿಂಪಲ್ ಅಂತಾರೆ. ನಾವು ಸಿಟ್ಟು ಮಾಡ್ಕೊಳ್ಳೋದು ಯಾರು ಗೊತ್ತಾರ, ಸಜ್ಜನ ಅಂತ ಗ್ಯಾರಂಟಿ ಮಾಡ್ಕೊಂಡು ಮಾತಾಡ್ತೀವಲ್ಲ ಅದೇ ಪದ್ಧತಿ ಆಗಿರೋದು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯಿತ ದುಷ್ಕೃತಾಂ. ಇನ್ನೂ ನಮ್ಮ ಪ್ರಕಾರ ಏನು ಗೊತ್ತಾ, ನಮ್ಮನ್ನು ಯಾವನು ಬೈದಿರ್ತಾರೆ ಅವನು ಸಾಯಬೇಕು ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ನು. ಸಾಯೋದಿಲ್ಲ ನೋಡಿದ್ರೆ, ದೇವ್ರ ಕೈ ಬಿಟ್ಟುಬಿಟ್ಟ. ನಮಗೆ ಕೆಟ್ಟವನು, ದೇವ್ರಿಗೆ ಕೆಟ್ಟವನಲ್ಲ ಅವನು, ಇದು ಸಮಸ್ಯೆ ನಮಗೆ. ನಮಗೆ ಕೆಟ್ಟವಲ್ಲ ಸಾಯೋದೇ, ಎಷ್ಟು ಜನ ಸಾಯಬೇಕು ದಿವಸಕ್ಕೆ ಲೆಕ್ಕರೇ ಇಲ್ಲ. ಬೇಕೊಂದ ಸತ್ತು ಸಾಕಂದ ಊಟ ಗತಿಯೇನಾಗಬೇಕಾಗ, ಅದಲ್ಲ. ಇವತ್ತು ಭಗವಂತ ಸಜ್ಜದರ ಲಕ್ಷಣ ಇಟ್ಟಿದ್ದಾನೆ, ಅಂಥವ್ರನ್ನ ಕಾಪಾಡಲಿಕ್ಕೆ ಬರ್ತಾನೆ ಹೊರತು. ನಾವೆಲ್ಲ ಸಂಕಟ ಬಂದ ವೆಂಕಟರಮಣ ಕೇಸು, ನಮ್ಮನ್ನೆಲ್ಲ ಅದು ಮಾಡೋದು ಕತೆ ಮುಗಿದೋಯ್ತು. ಈಗ ಬೆಳೆದಷ್ಟು ಯಾವಾಗ ತಗೋತೀರಿ ಸಾರ್ ಅದೇ ಹುಡುಗ ಕೇಳ್ತಾನೆ. ಕೆಲವರು ರೆಗ್ಯುಲರ್ ಕ್ಲಾಸ್ಗೆ ಬರೋದಲ್ಲಿ ಈಗ ಬೆಳೆದ ಕ್ಲಾಸ್ ಅಂತ ಕೇಳ್ತಾರೆ. ಸ್ಪೆಷಲ್ ಕ್ಲಾಸ್ ಕೇಳೋ ಹಕ್ಕಿ ಯಾರಿಗೆ? ರೆಗ್ಯುಲರ್ ಕ್ಲಾಸ್ ಬಂದವನಿಗೆ. ಇದಕ್ಕಿಂತ ಲಾಸ್ಟ್ ಕ್ಲಾಸ್ ಬಂದಿರ್ತಾರೆ ವರ್ಷದೊಳಗೆ. ಸರ್ ಸ್ಪೆಷಲ್ ಯಾವತ್ತು ಹೋಗ್ತೀರಾ ಅಂತ ಕೇಳಿದ್ರು, ಎಷ್ಟಿಟ್ಟು ಬರುತ್ತೆ ಸ್ಪೆಷಲ್ ಲೆಕ್ಕ ಹಾಕಿ. ಸ್ಪೆಷಲ್ ಕ್ಲಾಸ್ ಯಾರಿಗೆ ಕೇಳಿದ್ ನಿನಗೆ, ಹೋಗಿ ಆ ಕಡೆ ಅಂತ ಹೇಳಿದ್ದಾರೆ. ಸಂಕಟ ಬಂದ ವೆಂಕಟರಮಣರಿಗೆ ಯಾವ ಭಗವಂತ ಬುಕ್ಮಾರ್ಕ ಮಾಡ್ತಾನೆ? ಸಾಧ್ಯ ಇಲ್ಲ. ಅದಕ್ಕೆ ಪರಿತ್ರಾಣಾಯ ಸಾಧುವು ನಾಮ ಸಜ್ಜನರ ಸಂರಕ್ಷಣೆಗೆ ಬಿಡ್ತೇನೆ. ಸಜ್ಜನ ಯಾರಂತ ವೇಗ ಆಗಬಾರ್ದಲ್ಲ, ಅದಕ್ಕೆ ಅರ್ಘ್ಯ ಕೊಡಬೇಕಾದ್ರೆ ಪಾಂಡವಾನಾಂ ಹಿತಾರ್ಥಾಯ. ಪಾಂಡವರು ಸಜ್ಜನಂತ 100% ಎಸ್ಟಾಬ್ಲಿಷ್ಡ್ ಆದ್ದರಿಂದ ಅವರ ರಕ್ಷಣೆಗೆ ಬರ್ತಾನೆ. ಎಲ್ಲಿ ಬಂದ? ದ್ರೌಪದಿಯ ತುಂಬಿದ ಸಭೆಯಲ್ಲಿ ವಸ್ತ್ರಾಪಣ ಮಾಡಿ ಭಗವಂತ ಹೇಗೆ ಬಂದ ಲೆಕ್ಕ ಹಾಕಿ ನೋಡೋಣಂತೆ. 100% ಗ್ಯಾರಂಟಿ ಆದ ವ್ಯಕ್ತಿ ದ್ರೌಪದಿಯ ಬಗ್ಗೆ ಮತ್ತೊಂದು ಮಾತಾಡಾಗೆ ಎಲ್ಲ ಹಾಗೆ ಬಂದಿದ್ದ. ವಜ್ರಳಿಗೆ ಇಂಥ ಸಲ ಹೆಲ್ಪ್ ಮಾಡ್ತಾನಲ್ಲಿ, ಅದಕ್ಕೆ ಸಜ್ಜನ ಅದಕ್ಕೆ ಹೇಳಿ ಉಪದೇಶ ಮಾಡ್ತೇನೆ ಅಂತ ಹೇಳಿದೆ. ಸಜ್ಜನ ನಿಮಗೆ ಉಪದೇಶ ಮಾಡ್ತಾ ಇದ್ದೇನೆ ನಾನೀಗ, ನಮ್ಮಲ್ಲಿ ಯಾಕೆ ಹೇಳಿಲ್ಲ ಅಂತ ಕೇಳಾಗಿಲ್ವೇ ಇಲ್ಲ. ನಾವೇ ಬೈಕೊಂಡಾಗತ್ತೆ, ಅವಾಯ್ಡ್ ಮಾಡಿಬಿಡೋದೇ ಬೆಟರ್. ಅದನ್ನು ಉಪಾಯವಾಗಿ ಅವಾಯ್ಡ್ ಮಾಡಿಬಿಡ್ಬೇಕು. ಯಾರು ನೀರು ಕರೆಂಟ್ ಹೋಗಿದ್ದ ಕಂಪ್ಲೇಂಟ್ ಕೊಟ್ಬಿಡೋ ನಡಿ ಅಂತ ಹೇಳಿಬಿಟ್ಟು, ನೀರಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಬಿಡೋ ನಡಿ ಅಂತ ಹೇಳಿಬಿಟ್ಟು ಬರ್ತಾ ನೋಡಿದ್ರೆ ಎಲ್ಲ ಏನು ಮಾಡಿ ಮೀಟರ್ ತೆಗೆದು ಹಾಕ್ಬಿಟ್ಟಿರ ಮನೆಯೊಳಗೆ, ಮೀಟರ್ ತೆಗೆದು ಸಿಕ್ಕಾಕೊಬಿಡ್ತಾರೆ. ಆಮೇಲೆ ಫೋನ್ ಮಾಡೋದಿಲ್ಲ ಅವ್ನು, ಗ್ಯಾರಂಟಿ ಅವನು ಬಂದು ಬೇಡ ಮತ್ತೆ ಮೀಟ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಆಮೇಲೆ ಅದ್ರ ಅಡ್ಜಸ್ಟ್ ಮಾಡ್ಕೊಳ್ಳ ಅಂತ ಹೇಳ್ಬಿಟ್ಟು ಅದು ಇಷ್ಟೆಲ್ಲ ಲೂಪ್ಹೋಲ್ಸ್ ಇದ್ದಾಗ ಇನ್ಸ್ಪೆಕ್ಷನ್ ಯಾರು ಕರೀತಾರ? ಯಾರು ಕರೀತಾರೆ? 100% ಕರೆಕ್ಟ್ ಇದ್ದಾಗ ಕರೀತಾರೆ. ದೇವರನ್ನು ಕರೀಬೇಕಾದ್ರೆ ಸಜ್ಜನರಾಗಬೇಕು ಫಸ್ಟ್. ಗಜರಾಜ ಕರದ ಭಗವಂತ ಹೇಗೆ ಬಂದ ಲೆಕ್ಕ ಹಾಕಿ, ತಕ್ಷಣ ಬಂದ. ಅವನ ಪ್ರಾಮಾಣಿಕತೆ ಆ ಮಟ್ಟದಲ್ಲಿತ್ತು ಭಗವಂತ ಬಂದ. ಅದಕ್ಕೆ ನಾವು ದೇವರು ನಮ್ಮ ಹತ್ರ ಬರಹಾಗಬೇಕಾದ್ರೆ ಆತನ ಹೇಳಿದ ಸಜ್ಜನಿಕೆ ನಾವು ಬೆಳೆಸ್ಕೋಬೇಕಾಗತ್ತೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ದುಷ್ಟರ ರಕ್ಷಣೆ ಬೇಕಲ್ಲ. ದುರ್ಯೋಧನಾದಿಗಳಿದ್ದಾರೆ, ರಾವಣ ಇದ್ದಾನೆ, ಅವರೆಲ್ಲ ಸ್ಟ್ಯಾಂಡರ್ಡ್ ದುಷ್ಟರು. ಸ್ಟ್ಯಾಂಡರ್ಡ್ ಸಜ್ಜನರು ಇವರು, ಸ್ಟ್ಯಾಂಡರ್ಡ್ ದುರ್ಜನರು ಅವರು. ಅವ್ರ ಕಾಲಕ್ಕೆ ಭಗವಂತ ಬಂದಿದ್ದು ದಾಖಲೆ ಇದೆ, ಮತ್ತೇನು ಯೋಚನೆ ಮಾಡೋ ಕಾರಣ ಇಲ್ಲಾಗ. ಈ ದೃಷ್ಟಿಯಲ್ಲಿ ಎಷ್ಟೋ ಜನ ಫೋನ್ ಮಾಡ್ತಾರೆ, ಫ್ರಿಜ್ ಕೆಟ್ಟೋಗಿದೆ ಅಂತೇಳಿ ಬರ್ತೇವೆ ಅಂತ ಹೇಳ್ತಾರೆ. ಯಾವ ಕಂಪನಿ ಅಂತಾರೆ, ಯಾವುದೋ ಅಂತ ಸಾರಿ ನಮ್ಮ ಕಂಪನಿ ಅಲ್ಲ ಅಂದ್ಬಿಡ್ತು, ಮುಗಿದೋಗುತ್ತೆ. ಬೇರೆ ಕಂಪನಿಗೆ ಫೋನ್ ಮಾಡಿದ್ರೆ ಅವ್ರ್ಯಾಕೆ ಬರ್ತಾರೆ? ತಗೊಂಡಿದ್ದೆಲ್ಲೋ ಮಾಡೋದೆಲ್ಲರೂ ಬರೋದಿಲ್ಲ, ಸಂಬಂಧಪಟ್ಟಿದ್ದಾದ್ರೆ ಮಾತ್ರ ಬರ್ತಾರೆ, ಇಲ್ಲದವರು ಬರೋದಿಲ್ಲ. ಈ ದೃಷ್ಟಿಯೊಳಗೆ ನಾವು ರೆಲೆವೆಂಟ್ ಆಗಿ ನಾವು ಸಂಕಟ ಯಾರನ್ನ ಪೂಜೆ ಮಾಡೋದು, ಇದಕ್ಕಿಂತ ರಾಮಕೃಷ್ಣ ಅಂದ್ರೆ ಯಾಕೆ ಬರ್ತಾನೆ ಭಗವಂತ? ಬರೋದಿಲ್ಲ. ಆ ರೀತಿಯಲ್ಲೇ ಬದುಕಿದ್ರೆ ಮಾತ್ರ ಬರ್ತಾನೆ. ಈ ದೃಷ್ಟಿಯಲ್ಲಿ ದೇವ್ರ ಬಗ್ಗೆ ಏನೇನು ಪ್ರಶ್ನೆ ಕೇಳ್ತೇವೋ ಅದಕ್ಕೆಲ್ಲ ಉತ್ತರವನ್ನು ಅದೇ ಪದಗಳೇ ಕೊಡ್ತಾ ಇದೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ. ಧರ್ಮ ಸಂಸ್ಥಾಪನೆ ಮಾಡ್ಲಿಕ್ಕೆ ಬರ್ತೇನೆ ಅಂತ ಭಗವಂತ ಹೇಳಿದ, ನಮಗೆ ಅದೇ ಭಾರಿ ಬೇಜಾರಾಗೋದು. ಅದ್ಯಾಕೆ ಮಾಡ್ತಾರೆ, ಸುಮ್ ಸುಮ್ಮನೆ ರಕ್ಷಣೆ ಮಾಡಿ ಹೋಗ್ಬಿಟ್ರೆ ಸಾಕು ನಮಗೆ, ಧರ್ಮ ಗಿರ್ಮ ಮಾಡಬೇಕಾಗಿಲ್ಲ. ಎಷ್ಟು ಜನ ಹುಡುಗರಿಗೆ ಮೇಷ್ಟ್ರು ಪರೀಕ್ಷೆ ಕ್ವಶನ್ಸ್ ಹೇಳಿದ್ರೆ ಮಾತ್ರ ಬರ್ತಾರೆ, ಜನರಲ್ಲ ನಾಲೆಜ್ ಅಂತ ಹೇಳಿದ್ರೆ ಯಾಕೆ ಹೇಳ್ತಾರೆ ಮೇಷ್ಟ್ರು ಸುಮ್ಮನೆ ಹೋಗ್ಬಿಡಬಾರ್ದಂತೆ ಅವ್ರಿಗೆ. ಮೋಸ್ಟ್ ಇಂಪಾರ್ಟೆಂಟ್ ಯಾರಿಟಿ ಬಂದಿದೆ ಅದೇ ಪೇಪರ್ ಮೇಷ್ಟ್ರ ಪೇಪರ್ ಸೆಟ್ ಮಾಡಿದ್ರೆ ಮಾತ್ರ ಹುಡುಗರು ಬಂದು ಬಿಡ್ತಾರೆ. ಓದ್ಲಕ್ಕಲ್ಲ, ಕಾಪಿ ಚೀಟ್ ತಯಾರು ಮಾಡ್ಕೊಳ್ಳೋಕೆ ಅನುಕೂಲವಾಗ್ತದೆ ಅಷ್ಟೇ. ಅಲ್ಲೂ ಕೂಡ ಓದೋ ಅಭ್ಯಾಸ ಇಲ್ಲ ಅವರಿಗೆ. ಇದ್ದ ಜನಕ್ಕೆ ಯಾವ ಮೇಷ್ಟ್ರು ಪಾಠ ಮಾಡ್ತಾನೆ? ಆ ದೃಷ್ಟಿಯಲ್ಲಿ ಸಜ್ಜನ್ ಧರ್ಮ ಸಂಸ್ಥಾಪನೆ ಮಾಡ್ತೇನೆ ನಾನೀಗ. ಧರ್ಮ ಸಂಸ್ಥಾಪನೆ ಕಾಳಜಿ ಇದ್ರೆ ಮಾತ್ರ ತಾನೇ ದೇವರು ಬರಲಿಕ್ಕೆ ಸಾಧ್ಯ. ಸಂಧ್ಯಾವನ್ನು ಕೂಡ ಮಾಡದೇ ಇದ್ದ ವ್ಯಕ್ತಿ ದೇವರನ್ನು ಕರೆದ್ರೆ ಯಾಕೆ ಬರ್ತಾನೆ? ದೇವರು ದೃಶ್ಯಗಳು ಮನೆಗಳು ಕರೆದಾಗ ದೇವರು ಯಾತಕ್ಕೆ ಬರ್ತಿದ್ದ ಗೊತ್ತಾ? ಅದೇ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ರು ಪಾಪು. ಬೇರೆ ವೃತ್ತಿನೇ ಇಲ್ಲ, ದೇವರನ್ನೇ ನಂಬಿ ಬದುಕಿದವರು. ಕಷ್ಟ ಭಗವಂತ ದಯ ಮಾಡಿಸ್ತಾ ಇತ್ತು. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ. ಅಲ್ಲಿ ನೋಡಿ, ಸಂಭವಾಮಿ ಆತ್ಮಮಾಯಯ ಸಂಭವಾಮಿ ಯುಗೇ ಯುಗೆ. ಎರಡು ಸತ್ಯ ಮತ್ತೆ ನೆನಪಿಸ್ತಾನೆ, ಸಂಭವಾಮಿ ಸಂಭವಾಮಿ ಯುಗೇ ಯುಗೆ. ತುಂಬಾ ಜನ ಯುಗೇ ಯುಗೆ ಶಬ್ದಕ್ಕೆ ಅಪಾರ್ಥ ಮಾಡಿಕೊಂಡು ಪ್ರತಿ ಯುಗದಲ್ಲಿ ಬರ್ತಾನೆ ಅಂತ ಅರ್ಥ ಮಾಡಿಕೊಂಡು, ಪ್ರತಿ ಯುಗದಲ್ಲಿ ಬರ್ತಾನೆ ಅಷ್ಟೇ. ಒಂದು ಕಲಿಯುಗದಲ್ಲಿ ಬರೋದಿಲ್ಲ ಅಂತ ತಾನೇ ಹೇಳಿದ್ದಾನೆ. ಹಾಗಿದ್ರೆ ಪ್ರತಿ ಯುಗದಲ್ಲಿ ಬರ್ತೇನೆ ಸುಳ್ಳು ಹೇಳಿದಾಗಾಯ್ತಲ್ಲ ಅಂದ್ರೆ, ಯುಗೇ ಯುಗೆ ಅಂದ್ರೆ ಹಾಗಲ್ಲ, ಕಾಲೇ ಕಾಲೇ ಅಂತ ಆಯಾ ಕಾಲಕ್ಕೆ ನಾನು ಬರ್ತೇನೆ. ಆದ್ರಿಂದ ಯುಗ ಶಬ್ದ ಇಲ್ಲಿ ಕೃತಯುಗ ತ್ರೇತಾಯುಗ ಅಂತ ಆಯುಗ ಹೇಳ್ತಾ ಇಲ್ಲ. ಅಲ್ಲಿ ಯುಗ ಅಂತ ಹೇಳಿದ್ರೆ ಕಾಲ ಅಂತ. ಯಾವ ಕಾಲಕ್ಕೆ ನಾನೇ ಬರಬೇಕು ಆ ಕಾಲಕ್ಕೆ ಬಂದೇ ಬರ್ತೇನೆ. ಇದು ಭಗವಂತ ಹೇಳಿದ ಮಾತು. ಇಷ್ಟು ಹೇಳಿ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಇಷ್ಟೆಲ್ಲ ತಿಳ್ಕೊಂಡು ಏನ್ ಮಾಡಿದಾಗಾಯ್ತ ನಾವು ಅಂದ್ರೆ, ಭಗವಂತ ಹೇಳ್ತಾ ಇಷ್ಟು ತಿಳ್ಕೊಂಡಿದ್ದಕ್ಕೆ ದೊಡ್ಡ ಫಲ ಉಂಟು ಅಂತ ಹೇಳಿದ. ಇಷ್ಟು ತಿಳ್ಕೊಂಡಿದ್ದಕ್ಕೆ ಫಲ ಇದೆ. ಈಗ ಜನ್ಮ ಕರ್ಮಚ ಮೇ ದಿವ್ಯಂ ಯಹ ವೇತ್ತಿ, ಯಹ ಯಾವನೋ, ಮೇ ಜನ್ಮ ದಿವ್ಯಂ ಮೇ ಕರ್ಮ ದಿವ್ಯಂ ಇತಿ ವೇತ್ತಿ. ನನ್ನ ಜನ್ಮ ದಿವ್ಯ, ದಿವ್ಯ ಅಂದ್ರೆ ಡಿವೈನ್, ನನ್ನ ಜನ್ಮ ದಿವ್ಯ ನನ್ನ ಕರ್ಮ ದಿವ್ಯ ಅಂತ ಯಾವನು ತಿಳಿತಾನೆಯೋ ಅವನು ತತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಈ ದೇಹ ಬಿಟ್ಟ ಮೇಲೆ ಮತ್ತೊಮ್ಮೆ ಹುಟ್ಟಿ ಬರೋದಿಲ್ಲ. ಇದು ಹಿರಿ ಟೆಕ್ಸ್ಟ್ ಅಂತ ಆಯ್ತಾ. ಪರೀಕ್ಷೆಗೆ ಮಾರ್ಚ್ನಲ್ಲಿ ಕೂತಿ ಉತ್ತರ ಬರೆದ್ರೆ ಮತ್ತೆ ನೀನು ಸೆಪ್ಟೆಂಬರ್ಗೆ ಬರೋದಿಲ್ಲ ಅಂದ್ರೆ ಕರೆಕ್ಟ್ ಆನ್ಸರ್ ಅಂತ. ಗೊತ್ತಾನ, ಹುಟ್ಟು ಇನ್ನೊಮ್ಮೆ ಹುಟ್ಟಿ ಬರಬಾರದು ಅಂತಿದ್ರೆ ದೇವ್ರ ಹುಟ್ಟನ್ನು ಸರಿಯಾಗಿ ತಿಳ್ಕೋಬೇಕು ಅಂತ ಅರ್ಥ. ನಮ್ಮ ಹುಟ್ಟು ತಪ್ಪಬೇಕಾದ್ರೆ ದೇವ್ರ ಹುಟ್ಟನ್ನು ಅರ್ಥ ಮಾಡ್ಕೊಂಡ್ರೆ ಆಯ್ತಷ್ಟೇ. ಇವತ್ತು ದೇವ್ರ ಹುಟ್ಟನ್ನು ಅಪಾರ್ಥ ಮಾಡ್ಕೊಂಡವರು ಮತ್ತೆ ಹುಟ್ಟಿ ಸಾಯಲೇಬೇಕಾಗತ್ತೆ. ಕೃಷ್ಣ ಜಯಂತಿ ಆಚರಣೆ ಮಾಡೋದು ಯಾತಕ್ಕೆ? ರಾಮನವಮಿ ಆಚರಣೆ ಮಾಡೋದು ಯಾತಕ್ಕೆ? ದೇವರ ಹುಟ್ಟು ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ. ನಮಗೆ ಹಾಗಲ್ಲ, ಇದಕ್ಕೆ ಪಾನಕ ಕೋಸಂಬರಿ, ಇದಕ್ಕೆ ಇದೆಲ್ಲ ಚಕ್ಕಲಿ ಕೊಡಬೇಡಿ. ಅದಕ್ಕೆ ಇಷ್ಟೇ ನಮಗೆ ರಾಮನವಮಿ ಅಂದ್ರೆ ಇಷ್ಟ, ಕೃಷ್ಣ ಜಯಂತಿ ಅಂದ್ರೆ ಇಷ್ಟೇ. ಎರಡರ ಅರ್ಥ ಕೃಷ್ಣ ಹುಟ್ಟಿಲ್ಲದವನು ಅಂತ ಅರ್ಥ ಮಾಡ್ಕೊಳ್ಳೋದು, ರಾಮ ಹುಟ್ಟಿಲ್ಲದವನು ಅಂತ ಅರ್ಥ ಮಾಡ್ಕೊಳ್ಳು. ಅವನ ಹುಟ್ಟಿಲ್ಲದೆ ಆಗ್ಲೇಬೇಕಲ್ಲ, ಸಿಂಪಲ್ ಲಾಜಿಕ್. ಮುಂದೆ ಅದನ್ನೇ ಹೇಳ್ತಾನೆ ಪರಮಾತ್ಮ, ಏ ಯಥಾ ಮಾಂ ಪ್ರಪದ್ಯಂತೆ ತಾಮ ತಥೈವ ಭಜಾಮ್ಯ. ಅದೇ ಅದರ ಅರ್ಥ, ಅದು ಮುಂದೆ ನೋಡುತ್ತೇವೆ. ಅರ್ಜುನ, ಜನ್ಮ ಮೇ ದಿವ್ಯಂ ಕರ್ಮ ಮೇ ದಿವ್ಯಂ. ದೇವರ ಬಗ್ಗೆ ಯಾವಾಗಲೂ ಯೋಚನೆ ಮಾಡಬೇಕು. ಕೆಟ್ಟದತ್ತು ಹೇಳ್ತೇವಲ್ಲ, ನಮ್ಮ ಟಿ ವಿ ಕೆಟ್ಟೇ ಇಲ್ಲ, ನಿಮ್ಮ ಟಿ ವಿ ಕೆಟ್ಟಿದೆ ಅಂದ್ರೆ, ನಮ್ಮ ಟಿ ವಿ ಇಂಡಿಯಾ ಮೇಲೆ ಕಲ್ರಿ, ಇದು ಬೇರೆ ಕಡೆ ಇದು ಅಂತ ಹೇಳಿದ ತಕ್ಷಣ, ಓ ಹೌದು ತಕ್ಷಣ ಹೌದಾ ಅಂತ ಹೇಳಿದ್ರು, ಇಮ್ಮಿಡಿಯೇಟ್ ಹೇಳುತ್ತೆ. ಇಲ್ಲಿ ಇದಲ್ಲ, ಇದು ಪರಮಾತ್ಮನ ಯಾವ್ದು ಬರ್ತ, ಈ ಕಂಪೇರ್ ಮಾಡ್ಲಿಕ್ಕೆ ಬರೋದಿಲ್ಲ. ಮೇ ದಿವ್ಯಂ ಜನ್ಮ ದಿವ್ಯಂ ಕರ್ಮ ದಿವ್ಯಂ. ಏನು ಮಾಡ್ತೇನೋ ಡಿವೈನ್ ಆಗಿ ಮಾಡ್ತೇನೆ, ಹೇಗೆ ಅವತಾರ ಮಾಡ್ತೇನೋ ಅತ್ಯಂತ ಅದ್ಭುತ. ಇದನ್ನು ತಿಳ್ಕೊಂಡ್ಬಿಟ್ರೆ ಸಾಕು, ಅವನು ಮತ್ತೊಮ್ಮೆ ಹುಟ್ಟಿ ಬರೋದಿಲ್ಲ. ಇದು ಜಯಂತಿ ಶಬ್ದಕ್ಕೆ ಅರ್ಥನೇ ಅದು. ಜಯಂ ಪುಣ್ಯಶ್ಚ ಕುರುತೆ, ಜಯ ನಮಗೆ ಜಯ ತಂದುಕೊಡುತ್ತಲ್ಲ ಆಚರಣೆ ಮಾಡೋದ್ರಿಂದ, ಅದಕ್ಕೆ ಜಯಂತಿ ಅಂತ ಭಗವಂತನ ಹಬ್ಬಕ್ಕೆ ಹೆಸರು. ಭಗವಂತನ ಜಯಂತಿಗಳಿಗೆ ಜಯಂತಿ ಅಂತ. ಅದು ಆಚರಣೆ ಮಾಡೋದು ನಾವು, ಫಲ ಪಡೆಯೋದು ನಾವೇ. ನಮಗೆ ಸೋಲನ್ನು ತಪ್ಪಿಸಿ ಜಯವನ್ನು ಕೊಡದೆ ಜಯಂತಿ ಅರ್ಥ ಅಂತ ಕರೆದಿದ್ದಾರೆ. ಇಷ್ಟು ಹೇಳಿ ಒಂದು ಪ್ರಶ್ನೆ ಬರುತ್ತಾಗ, ಏವಂ ಯೋ ವೇತ್ತಿ ತತ್ವತಃ, ಅಲ್ಲಿ ಒಂದು ಪದ ಹಾಕಿದ್ದಾರೆ, ಬರೀ ಜನರಲ್ಲ ತಿಳ್ಕೊಂಡ್ರೆ ಸಾಲು, ತತ್ವತಃ ತಿಳ್ಕೊಳ್ಬೇಕು, ಹಾಗಿದ್ದರೆ ಅವನು ಹುಟ್ಟಿ ಬರೋದಿಲ್ಲ ಅಂತ ಹೇಳಿಬಿಡ್ತಾನೆ. ಇಲ್ಲಿ ತುಂಬಾ ದೊಡ್ಡ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಆಚಾರ್ಯರು. ನೋಡೋದಕ್ಕೆ ಏನನ್ಸುತ್ತೆ ಗೊತ್ತಾ, ಭಾರಿ ಸಿಂಪಲ್ ಆಯ್ತು ಮೋಕ್ಷಕ್ಕೆ ಹೋಗೋದಾಗಿದ್ರೆ. ಈ ಶ್ಲೋಕ ತಿಳ್ಕೊಂಡ್ಬಿಟ್ರೆ ಸಾಕು, ಕೃಷ್ಣನ ಜನ್ಮ ದಿವ್ಯ ಕರ್ಮ ದಿವ್ಯ ಮುದೋಯ್ತು. ಮೋಸ್ಟ್ ವಿಮಾನ ನೋಡ್ತಾ ಕೂತ್ಬಿಡೋದು, ಯಾವ ಬರುತ್ತೆ ಯಾವ ಬರುತ್ತೆ ಅಂತ ಕಾಯ್ಕೊಂಡು ತಿಳ್ಕೊಂಡ್ಬಿಟ್ಟಿದ್ದೇವಲ್ಲ ಆಗ ಈಗಾಗಲೇನೆ. ಅದಕ್ಕೆ ಹೇಳ್ತಾರೆ ಪರಮಾತ್ಮ ಪದ ತತ್ವತಃ ವೇತ್ತಿ ಅಂತ ಹೇಳ್ತಾರೆ. ತತ್ವಿಕವಾಗಿ ತಿಳ್ಕೋಬೇಕಿದೆ. ಇವತ್ತು ಸರಿಯಾಗಿ ತಿಳ್ಕೊಳ್ಳೋದೊಂದು ಪದ ಇದೆ, ಮೇಷ್ಟು ಪಾಠ ಮಾಡ್ತಿರ್ತಾನೆ, ಪ್ರಾಬ್ಲಮ್ ಅರ್ಥ ಆಗಿಬಿಡುತ್ತೆ, ಅಷ್ಟಕ್ಕೆ ಪಾಸ್ ಆಗೋದಿಲ್ಲ ಅವನು, ಮನೆಗೆ ಹೋಗ್ತಾನೆ ಮತ್ತೆ ಫಲಮ ಶುರುವಾಗುತ್ತೆ. ಅದನ್ನು ಹೇಗೆ ತಿಳಿದಿರ್ಬೇಕು ಗೊತ್ತಾ, ಆ ಬಗ್ಗೆ 100% ಕನ್ವಿನ್ಸ್ ಆಗಬೇಕು, ಆ ರೀತಿ ತಿಳಿಬೇಕು. ನಾವು ಗೀತೆ ಹೇಳುತ್ತೆ ಅಂತ ತಿಳ್ಕೊಳ್ಳೋದಲ್ಲ, ಅದು ಫ್ಯಾಕ್ಟ್ ತನ್ನ ಮನಸ್ಸಿಗೆ ಬರಬೇಕು, ಆಗ ಅದನ್ನು ತತ್ವಜ್ಞಾನ ಅಂತ ಕರೀತಾರೆ. ಕೇಳಿದರೆ ತತ್ವಜ್ಞಾನದ ಹಾದಿ ಅಷ್ಟೇ, ತತ್ವಜ್ಞಾನ ಕೇಳೋದು ಹಾದಿ ಅಷ್ಟೇ. ನಾವು ಮನಸ್ಸಿಗೆ ಅನುಭವಿಸ್ತೇವಲ್ಲ, ಅದು ನಮ್ಮ ಮನಸ್ಸಿಗೆ ಬಂದಂತೇನೆ. ಈ ದೃಷ್ಟಿ 4,16 ಯಾಕೆ ಮೇಷ್ಟ್ ಹೇಳಿದ್ದಾರೆ, ಏನ್ ಮಾಡ್ಬೇಕು ಅದಕ್ಕೆ? 4,16 ಮೇಷ್ಟ್ ಹೇಳಿದ್ದಾರೆ, 4 ಮೂಲ 12 ಮೇಷ್ಟ್ ಹೇಳಿದ್ದಾರೆ. ಮೇಷ್ಟ್ ಹೇಳೋದಲ್ಲ, ನಾನು ಪ್ರೂವ್ ಮಾಡ್ತೇನೆ 12, ಪ್ರೂವ್ ಮಾಡ್ತೇನೆ 16, ಆಗ ಅರ್ಥ ಆಗಿದೆ ಅಂತ ಅರ್ಥ. ಇಲ್ಲದೆ ಹೋದ್ರೆ ಯಾಕೆ ಯಾವ ರೀತಿ ಅರ್ಥ ಕೊಟ್ಟರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಈ ದೃಷ್ಟಿಯೋಡು ತುಂಬಾ ತಪ್ಪಾಗತ್ತೆ. ಮನುಷ್ಯ ಬಹಳಷ್ಟು ಮೋಸ ಹೋಗಿಬಿಡುತ್ತಾನೆ. ದೇವರ ಬಗ್ಗೆ ಧರ್ಮದ ಬಗ್ಗೆ ನಾವು ಕೇಳಿ ಗೊತ್ತೇ ಹೊರತು ಅನುಭವಿಸಿ ಗೊತ್ತಿಲ್ಲ. ಅದಕ್ಕೆ ಮಧ್ವಾಚಾರ್ಯ ಬರೀತಾರೆ, ಕೇಳಿದ ಜ್ಞಾನ ಅನುಭವಕ್ಕೆ ಬರದೆ ಹೋದರೆ ಅದು ಜ್ಞಾನ ಆಗೋದೇ ಇಲ್ಲ. ನಾಚೆ ಅನುಭವ ವಿರೋಧೇ ಆಗಮಶ್ಯ ಪ್ರಾಮಾಣ್ಯ. ಕೇಳಿದ್ದು ಅನುಭವಕ್ಕೆ ಬರದೆ ಹೋದರೆ ಅದು ಜ್ಞಾನ ಅಲ್ಲ. ಬದರಿ ಭಾರಿ ಚಳಿ ಅಂತ ಕೇಳಿರ್ತೇವೆ, ಹೋಗಿ ಬಂದವನು ಗೊತ್ತಾಗುತ್ತೆ ಬರೀ ಚಳಿ ಅಂತ ಮಾತಾಡುತ್ತೆ. ಹೋಗಿ ಬಂದ್ಮೇಲೆ ಚಳಿ ಅಂತ ತುಂಬ ಹಬ್ಬ ಅಂತ ಶುರು ಮಾಡ್ತಾರೆ. ಹೇಳಬೇಕಾದ್ರೆ ಏನು ಚಳಿ ರೀ, ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೇಳೋದ್ರಲ್ಲಿ ಗೊತ್ತಾಗುತ್ತೆ ನೋಡಿದ್ದಾನೆ ಇಲ್ಲ ಅಂತ ಹೇಳಿಬಿಟ್ಟು. ನೋಡಿ ಹೇಳೋದೇ ಬೇರೆ, ಸುಮ್ಮನೆ ಹೇಳೋದೇ ಬೇರೆ. ಬೆಂಕಿ ಸುಡುತ್ತದೆ, ಕಂಠಪಟ ಮಾಡಿರ್ತಾರೆ, ಬೆಂಕಿ ಮುಟ್ಟೆ ಬಿಟ್ಬಿಡ್ತಾರೆ, ಗೊತ್ತಿಲ್ಲ ಅವನಿಗೆ. ಸುಟ್ಕೊಂಡವನು ಮಾತ್ರ ಬೆಂಕಿ ಅಂದ್ಗಳಿ ಸುಡುತ್ತಾನೆ, ಬಾಯಿಲಿ ಆಟೋಮೆಟಿಕ್ ಬಂದ್ಬಿಡುತ್ತೆ, ಓ ಜೋರ ಸುಡುತ್ತೆ ಅಂತ ಹೇಳಿಬಿಡುತ್ತಾರೆ. ಅನುಭವದಿಂದ ವಿಷಯ ತಿಳಿದ ಹೋದರೆ ಪ್ರಯೋಜನ ಇದೆ. ಅದಕ್ಕೆ ಹರಿದಾಸರು ಹೇಳ್ತಾರೆ, ಅನುಭವದ ಅಡುಗೆಯನ್ನು ಮಾಡಿ ಅದಕ್ಕೆ ಅನುಭವಿಗಳು ಬಂದು ನೀವೆಲ್ಲ ಕೂಡಿ. ಅನುಭವದ ಅಡುಗೆ ಇವೆಲ್ಲ ರಾ ಮೆಟೀರಿಯಲ್ ಸಿದ್ಧ. ಅಕ್ಕಿ ಬೇಳೆ ಮನೆಯಲ್ಲಿ ಎಲ್ಲ ಇದೆ, ಊಟ ಇಲ್ಲ, ಯಾಕೆ ಅಡುಗೆನೇ ಆಗಿಲ್ಲ ಅಂತ ಹೇಳ್ತಾರೆ. ಅಕ್ಕಿ ಬೇಳೆ ತಿನ್ನಕ್ಕಾಗೋದಿಲ್ಲ, ಅಡುಗೆ ಮಾಡ್ಕೊಂಡು ತಿನ್ನಬೇಕಂತ. ಜ್ಞಾನ ಎಲ್ಲ ಸಾಮಗ್ರಿ ಅಷ್ಟೇ, ಅನುಭವಕ್ಕೆ ಬರುತ್ತಲ್ಲ ಆಗ ಅಡಿಗೆ ಆದಾಗಲೆಕ್ಕ. ಅದು ಪಾಕ ಇದು ಪರಿಪಾಕ, ಅದು ಪಾಕ ಇದು ಪರಿಪಾಕ, ವಿಚಾರ ಪರಿಪಾಕ ಅಂತಾರಲ್ಲ ಹಾಗೆ. ಪಾಕ ಮಾಡದೆ ಆಹಾರ ತಿನ್ಲಿಕ್ಕೆ ಬರೋದಿಲ್ಲ. ನಾವು ಅನುಭವಿಸ್ತೇ ಅದನ್ನ ನಿಜವಾಗಲೂ ಕೂಡ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾವು ಸೋತಿರೋದು ಅಲ್ಲೇ. ಇವತ್ತು ತುಂಬಾ ಜನಗಳು ಪುಸ್ತಕದ ವಿದ್ಯೆಯಾದರೆ, ಶಬ್ದಗಳ ಪಾಂಡಿತ್ಯವಾದರೆ ಅದನ್ನು ಪಾಂಡಿತ್ಯ ಅಂತ ಕರೆಯೋದಿಲ್ಲ, ಅನುಭವಕ್ಕೆ ಬರಬೇಕು ಅಂತ ಹೇಳಿ. ಆ ದೃಷ್ಟಿ ಅದನ್ನೇ ಅಡುಗೆ ಅಂತ ಕರ, ಅನುಭವದ ಅಡುಗೆ. ಅಡುಗೆ ಆದ್ಮೇಲೆ ಮಾತ್ರ ಊಟ ಹೇಗೋ, ಅನುಭವಕ್ಕೆ ಬಂದ್ಮೇಲೆ ಮಾತ್ರ ಎಂಜಾಯ್ಮೆಂಟು, ಇಲ್ಲದವರು ಬರೋದಿಲ್ಲ. ತತ್ವತಃ ಆ ಪದ ಇನ್ನು ತುಂಬ ಅರ್ಥ ಕೊಡತಕ್ಕಂಥ ಪದ. ಆಚಾರ್ಯ ಎಷ್ಟು ಚೆನ್ನಾಗಿ ಅದಕ್ಕೆ ಅರ್ಥ ಬರೀತಾರೆ ಅಂದರೆ, ಕೃಷ್ಣನ ಜನ್ಮ ದಿವ್ಯ, ಕೃಷ್ಣನ ಕರ್ಮ ದಿವ್ಯ ಅಂತ ಪೂರ್ತಿ ಗಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದೇವೆ ಅಂತ ತಿಳ್ಕೊಂಡ್ಬಿಡೋಣ. ಬೇರೆ ಯಾವುದು ತಿಳ್ಕೊಬೇಕಾಗಿಲ್ಲ. ಹಾಗಿದ್ರೆ ನಾವೀಗ ಆಚಾರ್ಯ ಹೇಳ್ತಾರೆ, ಅಲ್ಲಿ ಉಳಿದವ್ರಿಗೆ ಮೊದಲೇ ಹೇಳಿದ್ದೇನೆ ನಾನು, ಪುಸ್ತಕ ಯಾವ ಪುಸ್ತಕ ಬೇಕಾದರೂ ಓದಿ. ಇದಕ್ಕೆ ಸಾಮಾನ್ಯ ಅರ್ಥ ಎಷ್ಟೋ ಅಷ್ಟೇ ನಾವು ಸಾಮಾನ್ಯವಾಗಿ ಕಾಣೋದಷ್ಟೇ, ಬೇರೆ ಕಾಣೋದಿಲ್ಲ. ಆಚಾರ ಪ್ರಶ್ನೆ ಹಾಕೋತಾರೆ, ಇದು ಒಂದು ಸಾಕು ಭಗವಂತ ಮೋಕ್ಷಕ್ಕೆ ಅಂತ ಹೇಳಿದ ಮೇಲೆ ಉಳಿದ ನಾಲ್ಕನೇ ಅಧ್ಯಾಯ ಮುಂದೆ ಗೀತೆನೇ ಬೇಕಿಲ್ಲ ಈ ಮಧ್ಯೆ, ಅದು ಸಮಸ್ಯೆ. ಅಲ್ಲಿ ಸ್ಟಾಪ್ ಆಗಿಬಿಟ್ಟು ಅಂಡರ್ಲೈನ್ ಮಾಡ್ಕೊಂಡು ಮುಗಿದೋಯ್ತು, ಮುಂದೆ ಹೋಗಬೇಕಾಗಿಲ್ಲ. ಇಷ್ಟು ತಿಳ್ಕೊಂಡ್ರೆ ಮೋಕ್ಷ ಅಂತ ಹೇಳಿದ್ದಾನಲ್ಲ ಭಗವಂತ, ಮುಂದಿನ ಎಲ್ಲ ವೇಸ್ಟ್ ಇದ್ದಾಗಲ್ಲ. ಅದಕ್ಕೆ ಆಚಾರ ಹೇಳ್ತಾರೆ, ತತ್ವತ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ಬಾವಿ ತೋಡಿದ್ರೆ ನೀರು ಬರುತ್ತೆ ಅಂತ ಹೇಳಿಬಿಟ್ರಿ. ಯಾರು ತೋಡಿದ್ರೆ ನೀರು ಬರುತ್ತೆ, ನಾ ಕೆದ್ದೆ ಹಾಕಿದ್ರು ತೋಡಿಬಿಟ್ಟೆ, ನೀರಲ್ಲಿ ಬಂತು ಅಂತ ಕೇಳಿ ಏನು ಮಾಡ್ಬೇಕು? ಇದಕ್ಕೆ ಬಾವಿ ತೋಡಿದ್ರೆ ನೀರು ಬರುತ್ತೆ, ಕೈಲಿತ್ತು ಕೋಲಿತ್ತು ನಾಲ್ಕು ಸರಿ ತಿಬ್ಬದ ಕೋಲೆ ಮುರಿಯುತ್ತೆ ಏನಾಗುತ್ತೆ, ನೀರು ಬರಲೇ ಇಲ್ಲ ಅವನು, ಛೇ ನೀರು ಬರಲೇ ಇಲ್ಲ ಅಂತ ಹೇಳಿದ. ಇದು ಬಾವಿ ತೋಡೋ ಲಕ್ಷಣ ಅಲ್ಲ. ಬಾವಿ ತೋಡಬೇಕಾದ್ರೆ ಬಾವಿ ತೋಡೋರು ನಮಗೆಲ್ಲ ತೋಡಿದ್ರೆ ಬಾವಿ ಬರೋದೇ ಇಲ್ಲ, ಅದಕ್ಕೆ ಕೈ ನೋವಾಗುತ್ತೆ, ಬಾವಿ ನೀರು ಬರೋದಿಲ್ಲ. ಅದರೊಳಗೆ ಎಕ್ಸ್ಪರ್ಟ್ಸ್ ಇರ್ತಾರೆ. ಬಾವಿ ತೋಡೋದು ಹೇಗೆ ದೊಡ್ಡ ಆರ್ಟೋ, ಇದು ಅವನೇ ಬಿದ್ದರೆ ಏನು ಮಾಡೋದು? ಅರ್ಥ ತೋಡ್ಬಿಟ್ಟು ತಾನು ಬಾವಿ ತೋಡಿದ ಬಾವಿ ತಾನೇ ಬಿದ್ದ ಅಂತಾದರೆ ಅದು ಆಗಬಾರದು. ಎಷ್ಟೋ ಸರ್ತೆ ನಿಜವಾಗಲೂ ಶಾಸ್ತ್ರದ ಪ್ರಕಾರ ಲೈಸೆನ್ಸ್ ಇಲ್ಲದೆ ಇದ್ದು ನಮ್ಗೆ ಹೋಗಬಾರ್ದು. ಅದಕ್ಕೆಲ್ಲ ಅಕಸ್ಮಾತ್ ಹೆಚ್ಚು ಕಡಿಮೆ ಆಯಿತು ಅಂದರೆ ತೋಡಿಸ್ತೇವನ್ ಸಮೇತ ಒಳಗೆ ಹಾಕ್ತಾರೆ. ಅವನು ಯಾಕೆ ಕೆಲಸ ಕೊಟ್ರಿ ಅಂತ ಅವನಿಗೆ ಯಾಕೆ ಹೋದಿ ಅಂತ ಅವನಿಗೆ ಹಾಕ್ತಾರೆ. ಅದಕ್ಕೆಲ್ಲ ಅರ್ಹತೆ ಬೇಕು. ಅದಕ್ಕೆ ಬಾವಿ ತೋಡ ದೊಡ್ಡ ಆಲ್ಟ್ ಅದು ಬಂದು ಬಾವಿ ಸಾಮಾನ್ಯವಾಗಿ ಕೇಳ್ತಾನೆ, ಎಂಥ ಬಾವಿ ಬೇಕು ಕೇಳ್ತಾನೆ. ಫಸ್ಟ್ ಇಳಿಯ ಬಾವಿ ಬೇಕೋ ಸೇದ ಬಾವಿ ಬೇಕೋ ಬೋರ್ವೆಲ್ ಬೇಕೋ ಓಪನ್ ವೆಲ್ ಬೇಕೋ, ಎಷ್ಟು ವ್ಯತ್ಯಾಸ ಇದೆ. ಬೋರ್ವೆಲ್ ಬೇಕು ಅಂತ ಹೇಳಿಬಿಟ್ರೆ ಈ ತೊಡೆದ್ರೆ ಏನು ಬೇಕು? ಕೈಲಾದ್ರೆ ಬೋರ್ವೆಲ್ ದೇವರಾಣೆ ಬರೋದಿಲ್ಲ, ಕೈಲಾದ್ರೆ ಬೋರ್ವೆಲ್ ತೊಡ್ಕೊಡ್ಬೇಕ ನಿಮಗೆ ಅಂತೇಳಿ ಸಲಿಕೆ ಗುದ್ದಿ ತಂದು ಬಿಟ್ರೆ ಹೋಗು ಮಾರಾಯ ಅಂತ ಹೇಳಿ ಮನೆ ಕೆಡುತ್ತೀನಿ, ನೀನು ಬೋರ್ವೆಲ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಬೋರ್ವೆಲ್ ಮಿಷನ್ನಿಂದಲೇ ಬೋರ್ವೆಲ್ ಹೊರತು ಕೈಲಿ ಬೋರ್ವೆಲ್ ಅಲ್ಲ. ಅದಕ್ಕೆಲ್ಲ ಕೊಡು ಓಪನ್ ವೆಲ್ ಅಂತ ಬೋರ್ ಹಾಕ್ತಾ ಕೂತರ ಪ್ರಯೋಜನ ಇಲ್ಲ. ಇವತ್ತು ಓಪನ್ ವೆಲ್ ಕಾನ್ಸೆಪ್ಟೇ ಬೇರೆ, ಬೋರ್ವೆಲ್ ಕಾನ್ಸೆಪ್ಟೇ ಬೇರೆ, ಇಳಿಯೋ ಬಾವಿ ಕಾನ್ಸೆಪ್ಟ್ ಬೇರೆ, ಸರೋವರದ ಕಾನ್ಸೆಪ್ಟೇ ಬೇರೆ. ಇವತ್ತು ಆಚಾರ್ಯ ಹೇಳ್ತಾರೆ, ತುಂಬ ಡೀಪಾಗಿ ಹೋಗಬೇಕಾದ್ರೆ, ತುಂಬ ಇಳಿಯೋ ಬಾವಿ ತೋಡಬೇಕಾದ್ರೆ, ನಾವು ಇಳಿದು ಸ್ನಾನ ಮಾಡೋಕ್ಕಾದ್ರೆ ಬಾವಿ ತೋಡಬೇಕಾದ್ರೆ 3x3 ಎಲ್ಲ ತೋಡಲಿಕ್ಕಾಗೋದಿಲ್ಲ, 4x4 ಎಲ್ಲ ಮಾಡೋಕ್ಕಾಗೋದಿಲ್ಲ. ಅದನ್ನು ಇವತ್ತು ದೊಡ್ಡ ಸಾಯು ಪುಷ್ಕರಣಿ ಮಧ್ಯ ಸರೋವರ ಎಷ್ಟು ದೊಡ್ಡ ಸರೋವರ ಇರುತ್ತೆ, ಅದಕ್ಕೆಲ್ಲ ಕೂಡ ಬಿಡ್ತ ಜಾಸ್ತಿ ಆಗದೆ ಹೋದರೆ ಡೆಪ್ತ್ ಜಾಸ್ತಿ ಆಗೋದಿಲ್ಲ ಅಂತ ಹೇಳ್ತಾರೆ. ಬಿಡ್ತ ಜಾಸ್ತಿ ಆಗದೆ ಹೋದರೆ ಡೆಪ್ತ್ ಜಾಸ್ತಿ ಆಗೋದಿಲ್ಲ. ಇವತ್ತು ಒಂದು ವಿಷಯ ಡೀಪಾಗಿ ತಿಳ್ಕೋಬೇಕಾದ್ರೆ ಬಿಡ್ತು ತುಂಬ ಇರಬೇಕು ಅಂತ ಹೇಳ್ತಾರೆ. ಏಕಂಹಿ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಹ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಸೆ. ಇದು ಆಚಾರ್ಯ ಕೊಟ್ಟ ಅಪೂರ್ವವಾದ ವಾಕ್ಯ. ಅದಕ್ಕೇನೆ ಒಂದು ವಿಷಯ ರಿಸರ್ಚ್ ಅಲ್ಲಿ ಏನಾಗುತ್ತೆ ಗೊತ್ತಾ, 100 ಪುಸ್ತಕ ಓದ್ತಾರೆ ಒಂದು ಪುಸ್ತಕ ಬರೀತಾನೆ ಆಮೇಲೆ. ಇದು ಒಳ್ಳೆಯವನು, 100 ಪುಸ್ತಕ ಓದ್ತಾರೆ ಒಂದು ಕಾಪಿ ಹೊಡಿತಾರೆ, ಅದು ಅಲ್ಲ ಮತ್ತೆ ರಿಸರ್ಚ್ ಅಲ್ಲ. 100 ಪುಸ್ತಕ ಓದಿ ಅಂದ್ರೆ ಡೈಜೆಸ್ಟ್ ಮಾಡಿಕೊಂಡು ಇನ್ನೊಂದು ಪುಸ್ತಕ ತಯಾರು ಮಾಡ್ತಾನಲ್ಲ, ಅದು ರಿಸರ್ಚ್. ಅದು ಒಂದೇ ಪುಸ್ತಕ ಒಂದೇ ಬರದ ರಿಸರ್ಚ್ ಆಗಿದ್ರೆ ಡೈರೆಕ್ಟ್ ಕಾಪಿ ಆಗುತ್ತೆ ಅಷ್ಟೇ, ಅದು ಅನೇಕರ ಕಾಪಿ ಒಂದೇ ಕಾಪಿ ಆಗುತ್ತೆ ಅಷ್ಟೇ, ಅದಲ್ಲ. ಇವತ್ತು ಡೀಪ್ ನಾಲೆಜ್ ಬರಬೇಕಾದ್ರೆ ವೈಡ್ ರೀಡಿಂಗ್ ಇರಬೇಕು. ಅದಕ್ಕೆ ಆಚಾರ್ಯ ತತ್ವತ ತಿಳ್ಕೋಬೇಕಾದ್ರೆ ಬಿಡ್ತು ತುಂಬಾ ಜಾಸ್ತಿ ಇರಬೇಕು ಅಂತ ಹೇಳಿದ್ದಾರೆ. ಎಷ್ಟು ರೆಲೆವೆಂಟ್ ಆಗಿದೆ ಎಲ್ಲಾ ಕಾಲಕ್ಕೂ ಸುಭಾಷಿತ. ಏಕಂಹಿ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಹ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೆ. ಒಂದು ವಿಷಯ ಸರಿಯಾಗಿ ತಿಳ್ಕೊಳ್ಬೇಕು ಅಂತಿದ್ರೆ ಹೆಚ್ಚು ವಿಷಯ ಗೊತ್ತಿರಬೇಕು. ಇವತ್ತು ನಮ್ಮಲ್ಲೇ ನೋಡಿಬೇಕು, ಇಂಜಿನಿಯರಿಂಗ್ ಓದಬೇಕು. ಒಂದನೇ ಕ್ಲಾಸ್ ಇಂಜಿನಿಯರಿಂಗ್ ಹೇಳ್ಕೊಡ್ತಾರೆ ಯಾರು ಕೂಡ? ಒಂದನೇ ಕ್ಲಾಸ್ನಿಂದ ಇಲ್ಲ, ಒಂದನೇ ಕ್ಲಾಸ್ ಹೇಳ್ಕೊಡೋದೇ ಇಲ್ಲ. ಹೈಸ್ಕೂಲಲ್ಲೇ ಇಲ್ಲ, ಅದ್ರ ಜಾಸ್ತಿ ಹೇಳ್ಕೊಡ್ತಾರೆ. ಪಿ ಯು ಸಿಯಲ್ಲೂ ಕೂಡ ಇಲ್ಲ, ಮ್ಯಾಥಮೆಟಿಕ್ಸ್ ಒಂದೇ ಹೇಳ್ಕೊಡ, ಎಲ್ಲ ಸಬ್ಜೆಕ್ಟ್ ಹೇಳ್ಕೊಡ್ತಾರೆ. ಕನಿಷ್ಠ 6 ಸಬ್ಜೆಕ್ಟ್ ಓದದೆ ಹೋದರೆ ನಾಲೆಜ್ ಬರೋದಿಲ್ಲ. ಒಂದೇ ಓದೋದಕ್ಕೆ ಯಾಕೆ ಬಿಡದೆ ಯಾಕೆ ಓದಬೇಕು ಅಂತ ಕೇಳಿದರೆ, ಒಂದು ಇಂಜಿನಿಯರಿಂಗ್ ಓದಬೇಕಾದ್ರೆ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಎಲ್ಲ ಗೊತ್ತಿದ್ದು ಅದನ್ನು ಓದ್ತಾನೆ. ನಮಗೆ ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮ್ಮ ಲೇಟೆಸ್ಟ್ ಕಾನ್ಸೆಪ್ಟ್ ಆಫ್ ಎಜುಕೇಷನ್ ಕೂಡ ಒಂದು ಸಬ್ಜೆಕ್ಟ್ ಓದಬೇಕಾದ್ರೆ ಒಂದೇ ಓದಿದ್ರೆ ಎಂದೆಂದೂ ಬರೋದಿಲ್ಲ. ಇವತ್ತು ಕಾಮರ್ಸ್ನವನು ಲೆಕ್ಕ ಇತ್ತು, ಕೂಡಿ ಕಡೆ ಲೆಕ್ಕ ಕೂಡ ಬರೋದು. ಏನು ಕಾಮರ್ಸ್ ಮಾಡ್ತಾನೆ ಈ ಮಧ್ಯೆ ಅವನು? ಏನಿಲ್ಲ, ಭಗವದ್ಗತೆ. ಕಾಮರ್ಸ್ ಓದಬೇಕು, ಎಷ್ಟು ಬ್ಯಾಕ್ಗ್ರೌಂಡ್ ಇರಬೇಕು ಅವನಿಗೆ ಈ ಮಧ್ಯೆ? ಪ್ರತಿಯೊಂದು ಸಬ್ಜೆಕ್ಟು ಬ್ಯಾಕ್ಗ್ರೌಂಡ್ ಬೇಕು ಅವನು. ಅದನ್ನೇ ಆಚಾರ್ಯ ಹೇಳುತ್ತಾರೆ. ಒಂದು ವಿಷಯ ಸರಿಯಾಗಿ ತಿಳ್ಕೊಳ್ಳಿ ಅಂತ ಹೇಳಿದರೆ ಸಂಬಂಧಪಟ್ಟ ಎಲ್ಲ ವಿಚಾರನೂ ತಿಳ್ಕೊಳ್ಳಿ, ಆಗ ಒಂದು ಸ್ಟ್ರಾಂಗ್ ಆಗುತ್ತೆ, ಡೀಪ್ ಆಗುತ್ತೆ ಅಂತ ಅರ್ಥ. ಅದನ್ನು ಆಚಾರ್ಯರು ಹೇಳ್ತಾ ಮುಂದುವರಿಸ್ತಾ ಇದ್ದಾರೆ. ನಾಳೆಯ ದಿವಸ ಅಪೂರ್ವವಾದ ಒಂದು ಶ್ಲೋಕ, ತುಂಬ ಜನ ಭಾರಿ ಭಾರಿ ಗಲಾಟೆ ಮಾಡಿಕೊಳ್ಳೋ ಶ್ಲೋಕ. ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಚಾತುರ್ವರ್ಣ್ಯ ಅಂದರೆ ಜನಕ್ಕೆ ಕಣ್ಣು ಕೆಂಪಾಗುತ್ತೆ, ಏನೇನೋ ಆಗಿಬಿಡುತ್ತೆ ಪಾಪ. ಇವತ್ತಿನ ಕಾಲಕ್ಕಂತೂ ವರ್ಣ ವ್ಯವಸ್ಥೆ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಮನುಷ್ಯ, ಅಷ್ಟರ ಮಟ್ಟಿಗೆ ಭಯ ಹುಟ್ಟಿಸ್ತಕ್ಕಂಥ ಶ್ಲೋಕ. ಅದರ ಬಗ್ಗೆ ಭಗವಂತ ಹೇಳಿದ್ದೇನು, ಜನ ತಿಳ್ಕೊಂಡಿದ್ದೇನು, ಅದರ ಅರ್ಥ ಏನು ಎಂಬುದನ್ನು ಆಚಾರ್ಯ ಎಷ್ಟು ವಿಶ್ಲೇಷಣೆ ಮಾಡ್ತಾರೆ. ಚಾತುರ್ವರ್ಣ್ಯದ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ತೀರಾ ವಿನೂತನವಾದ ಅರ್ಥವನ್ನು ಹೇಳಿದ ಹಿರಿಮೆ ಆಚಾರ್ಯರದು. ನಾಳೆ ಆ ಶ್ಲೋಕದ ವಿಶ್ಲೇಷಣೆಯೊಂದಿಗೆ ಈ ಬಾರಿ 5 ದಿವಸ ಪ್ರವಚನ ಅಷ್ಟೇ, 7 ದಿವಸ ಪ್ರವಚನ ಅಲ್ಲ, 5 ದಿವಸದ ಪ್ರವಚನವಾದ್ದರಿಂದ ಇನ್ನೊಂದು ನಾಳೆಯಿಂದ 6 ಮುಕ್ಕಾಲಿಗೆ ಪ್ರಾರಂಭ. 6 ಮುಕ್ಕಾಲಿಗೆ ಪ್ರಾರಂಭವಾಗುತ್ತೆ. 5 ದಿವಸದ ಪ್ರವಚನ ಸಾಧ್ಯವಾದಷ್ಟು 4ನೇ ಅಧ್ಯಾಯ ಮುಗಿಸಬೇಕು ಅಂತ ವಿಚಾರ ಇದೆ. ಆದ್ದರಿಂದ ಸರಿಯಾಗಿ 6 ಮುಕ್ಕಾಲಿಗೆ ಪ್ರಾರಂಭ ಮಾಡಿ 8:30 ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ ಮುಂದುವರಿಯೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಸ್ವತಂತ್ರಾಯ ಅಖಿಲೇಶಾಯ ನಿರ್ದೋಷ ಗುಣರೂಪಿಣೀ.